ஹரிஹ ஓம் ஸ்ரீ குருப்யோ நம. அப்ரமம் பங்கரைதம் அஜடம் விமலம் சதா ஆனந்த தீர்த்தமசலம் பஜேதாபுத்ரயாபஹம் மித்யா சித்தாந்த துத்வாந்த வித்வம்ஷ்ணசக்ஷ்ணஹ ஜெயதீர்த்தாகித நிர்பாசதாம் நோ ஹிருதம்பரே அத்திகல்பித கல்போயம் பிரத்யத்திக கேசரி வியாசதீர்த்த குரு பூயாத் அஸ்மதிஷ்டாத்த சித்தையே தபோ வித்யா விரக்தியாதி சத்குணோகாகரானஹம் வாதிராஜ குருன் வந்தே ஹே கிரியபதாஸ்ரீயான் பூஜ்யாய ராகவேந்திராய சத்யதர்மரதாய ச பததாம் கல்பவருக்ஷாய நமதாம் காமதேனவே துர்வாதி த்வாந்த்ரவே வைஷ்ணவேந்தீவரேந்தவே ஸ்ரீ ராகவேந்திர குருவே நமோ அத்யந்த தயாளவே ஆபாதமௌலி பர்யந்தம் குருநாமோக்தி ஸ்மரி தின விக்னாஹ ப்ரணஷ்யந்தி சித்தி நமனோரதாஹ ஹரி ஓம் ஸ்ரீ குருப்யோ நமஹ. நாவு ஹரிகதாமிரத சாரதல்லி 13ನೇ சந்தி நாமஸ்மரண சந்தியன்னு மாட்டா இத்தீவி. நான் அந்திபத்தியன்னு ஒப்பிட்டு ஷுரு மாடோண. ஹரிகதாமிருத சார குருகள கருணதிந்த பணித்து பேளுவ பரம பகவத் பக்தரிதனாதரதி கேளுவது. லாஸ்ட் கிளாஸ்னல்லி ஈ 22ನೇ பத்திய 22nd வர்ஸ் இன் 13th சந்தி நாமஸ்மரண சந்தியல்லி 22ನೇ பத்தியவன்னு மாடித்தீவி. அதன்னு பிரீஃபாகி ரிவைஸ் மாடிவிட்டு முன்செக்கு ஹோகோண. 22nd வர்ஸ் ಧರಣಿ ನಾರಾಯಣನು ಉದಕದಿ ತುರಿಯ ನಾಮಕ ಅಗ್ನಿಯೊಳು ಸಂಕರ್ಷಣಾಹ್ವಯ ವಾಯುಗ ಪ್ರದ್ಯುಮ್ನಿರುದ್ಧ ಇನ್ನು ಇರುತಿಹನು ಆಕಾಶದಳು ಮೂರೆರಡು ರೂಪವು ಧರಿಸಿ ಭೂತಗ ಕರೆಸುವನು ತನ್ನ ನಾಮರೂಪದಿ ಪ್ರಜರ ಸಂತೈಪ. ನಾಮಸ್ಮರಣ ಸಂಧಿ, ನಾಮರೂಪಗಳನ್ನು ಪರಮಾತ್ಮನ ನಾಮ ಸ್ಮರಣೆ ಮಾಡುವುದೇ ಈ ಸಂಧಿಯಲ್ಲಿ ಮುಖ್ಯ ಉದ್ದೇಶ. ಸೊ ಇಲ್ಲಿ ಪರಮಾತ್ಮನ ನಾಮಗಳನ್ನು ಸ್ಮರಣೆ ಮಾಡುವಾಗ ಕೇವಲ ನಾಮಗಳ ಪರಮಾತ್ಮನ ಹೆಸರನ್ನು ಸುಮ್ಮನೆ ಹೇಳುವುದರಿಂದ ಏನು ಪ್ರಯೋಜನವಿಲ್ಲ. ಆ ಹೆಸರಿನಲ್ಲಿ ಹೇಳುವಾಗ ಯಾವ ಪರಮಾತ್ಮನ ರೂಪಗಳನ್ನು, ಅವನ ಗುಣಗಳನ್ನು, ಅವನ ಸನ್ನಿಧಾನತ್ವವನ್ನು, ಎಲ್ಲಿದ್ದಾನೆ ಏನು ಅನ್ನೋದನ್ನು ನಾವು ಸ್ಮರಣೆ ಮಾಡಿ ಹೇಳಬೇಕು. ಸೊ ಈ ವಿಧವಾದ ಅನುಸಂಧಾನದಿಂದ ಆ ಹೆಸರುಗಳನ್ನು ಹೇಳಿದರೆ ಅದು ಸಫಲವಾಗುತ್ತೆ, ಸಾರ್ಥಕವಾಗುತ್ತೆ. ಅದಕ್ಕೆ ಈ ನಾಮಸ್ಮರಣ ಸಂಧಿಯಲ್ಲಿ ಪರಮಾತ್ಮನ ರೂಪಗಳನ್ನು, ನಾಮಗಳನ್ನು ಬೇರೆ 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 ಅಧಿಷ್ಠಾನಗಳಲ್ಲಿ ಹೇಗೆ ತಿಳ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳುವಂತಹ ಅಧಿಷ್ಠಾನ ಮುಖ್ಯವಾದದ್ದು. ನಮಗೆ ಪಂಚಭೂತಗಳು ಕಣ್ಣಿಗೆ ಕಾಣಿಸುವಂತಹ ವಿಷಯ, ನಮ್ಮ ಪಂಚಭೂತಗಳನ್ನು ನಾವು ದಿನಾಗೂ ನೋಡ್ತಾ ಇರ್ತೀವಿ. ಈ ಪಂಚಭೂತಗಳು ಪರಮಾತ್ಮನಿಂದ ನಿಯಮಿತವಾಗಿ ಪರಮಾತ್ಮ ಹೇಳಿದಂತೆ ಇವು ನಡೆಯುತ್ತಾ ಇರುತ್ತೆ ಅಂಥೇಳಿ. ಸೊ ಇಲ್ಲಿ ಈ ಪಂಚಭೂತಗಳಲ್ಲಿರುವ ನಾರಾಯಣನ ಪರಮಾತ್ಮನ ರೂಪಗಳು, ಹೆಸರುಗಳು ಯಾವುದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪೃಥ್ವಿ ಆಪಸ್ ತೇಜೋ ವಾಯುರಾಕಾಶ, ಇವು ಪಂಚಭೂತಗಳು. ಪೃಥ್ವಿ ಧರಣಿ, ಧರಣಿಯಲ್ಲಿ ನಾರಾಯಣ, ನಾರಾಯಣ ನಾಮಕ ಪರಮಾತ್ಮ ಅವನು ಧರಣಿ. ಧರಣಿ ಅನ್ನುವ ಹೆಸರೇ, ಧರಣಿ ಅನ್ನುವ ಹೆಸರು ಪರಮಾತ್ಮನಿಗಿದೆ. ಧರಣಿ ಅನ್ನುವ ಹೆಸರು ಮುಖ್ಯವಾಗಿ ಪರಮಾತ್ಮನಿಗಿದೆ, ಭೂಮಿಗೆ ಸೆಕೆಂಡರಿಯಾಗಿ ಭೂಮಿಗಿದೆ. ಧರಣಿ ನಾಮಕ ಪರಮಾತ್ಮ ಭೂಮಿಯಲ್ಲಿ ನೆಲೆಸು, ಅದನ್ನು ಧರಣಿ ಅಂತ ಯಾಕೆ ಕರೀತಾರೆ? ಭೂಮಿ ನಮ್ಮನ್ನು ಧಾರಣೆ ಮಾಡ್ತಾ ಇದೆ, ಧಾರಣತ್ವ ಧರಣಿ ಅಂತೇಳಿ. ಯಾವುದು ಧಾರಣೆ ಮಾಡುತ್ತೋ ಅದು ಧರಣಿ. ನಿಜವಾಗಿ ಭೂಮಿ ಧಾರಣೆ ಮಾಡುತ್ತೆ, ಭೂಮಿಗೆ ಆ ಧಾರಣ ಮಾಡುವ ಶಕ್ತಿಯನ್ನು ಕೊಟ್ಟವನು ಪರಮಾತ್ಮ. ಆದ ಕಾರಣದಿಂದ ಪರಮಾತ್ಮನಿಗೆ ಧರಣಿ ಅಂತ ಹೆಸರು. ಸೊ ಭೂಮಿಗೆ ಧರಣಿ ಅಂತ ಹೆಸರು. ಪರಮಾತ್ಮನಿಗೆ ಇನ್ನೂ ಮುಖ್ಯವಾಗಿ ಆ ಭೂಮಿಯನ್ನು ಧಾರಣೆ ಮಾಡ್ತಾನೆ, ನಮ್ಮನ್ನು ಧಾರಣೆ ಮಾಡ್ತಾನೆ, ಇಬ್ಬರನ್ನು ಧಾರಣೆ ಮಾಡ್ತಾನೆ. ಭೂಮಿ ನಮ್ಮನ್ನು ಮಾತ್ರ ಧಾರಣೆ ಮಾಡುತ್ತೆ, ಭೂಮಿ ಭೂಮಿಯನ್ನು ಧಾರಣೆ ಮಾಡುವುದಿಲ್ಲ, ಭೂಮಿ ಪರಮಾತ್ಮನನ್ನು ಧಾರಣೆ ಮಾಡುವುದಿಲ್ಲ. ಆ ಕಾರಣದಿಂದ ಧರಣಿ ಅನ್ನುವ ಶಬ್ದ ಭೂಮಿಕ್ಕಿಂತಲೂ ಪರಮಾತ್ಮನಿಗೆ ಜಾಸ್ತಿ ಅನ್ವಯವಾಗುತ್ತೆ, ಭೂಮಿಗೂ ಅನ್ವಯವಾಗುತ್ತೆ. ಸೊ ಧರಣಿಯಲ್ಲಿ ಇರುವಂತಹ ಧರಣಿ ನಾಮಕ ಪರಮಾತ್ಮ ಇದ್ದಾನೆ. ಅಷ್ಟೇ ಅಲ್ಲದೆ ಆ ಧರಣಿಯಲ್ಲಿ ಆ ಧಾರಣಾ ಶಕ್ತಿ ಇರುವ ಪರಮಾತ್ಮನ ರೂಪವೇ ನಾರಾಯಣ ರೂಪ, ನಾರಾಯಣ ರೂಪಿ ಪರಮಾತ್ಮ. ಸೊ ನಾರಾಯಣ ಅನ್ನುವ ಹೆಸರು, ಧರಣಿ ಅನ್ನುವ ಹೆಸರು, ಎರಡು ಹೆಸರುಗಳು ಪರಮಾತ್ಮನಿಗಿದೆ. ಧರಣಿಯಲ್ಲಿರುವ ಪರಮಾತ್ಮನ ರೂಪ ಯಾವುದು ಅಂದ್ರೆ ನಾರಾಯಣ ರೂಪ. ನಾರಾಯಣ ರೂಪವು ಧಾರಣೆ ಮಾಡುವಂತಹದ್ದು. ಯಾಕೆ ಅಂದ್ರೆ ನಾರಾಯಣ ಅಂದ್ರೆ ನಾರ ಅಂದ್ರೆ ಅರ ದೋಷ, ನಾರ ದೋಷ ಇಲ್ಲದೆ ಇರುವವರು, ಮುಕ್ತ ಜೀವರು, ಮುಕ್ತ ಜೀವರಿಗೆ ಆಶ್ರಯನಾಗಿದ್ದಾನೆ. ನಾರ ಅಂದರೆ ನೀರು, ನೀರಿಗೆ ಆಶ್ರಯ, ನೀರಿನಲ್ಲಿ ನೀರನ್ನು ಆಶ್ರಯ ಮಾಡಿಕೊಂಡಿದ್ದಾನೆ ಅಂತ ಒಂದರ್ಥ. ನಾರವನ್ನು ಇಲ್ಲ ನೀರಿನೇ ಆಶ್ರಯ ಮಾಡಿಕೊಂಡಿದ್ದಾನೆ ಅಂತ ಹೇಳಿದ್ರೆ ನೀರಿನಲ್ಲಿ ಜಲಶಾಯಿಯಾಗಿದ್ದಾನೆ ಅಂತೇಳಿ. ನಿಜವಾಗಿ ಅದನ್ನು ಅವನು ಆ ನೀರು ಅವನು ಧಾರಣೆ ಮಾಡಲಿಲ್ಲ, ಕೇವಲ ಅವನು ಅದರ ಆಶ್ರಯಭೂತ ಅದನ್ನು ಸುಮ್ಮನೆ ತಾನು ಆಶ್ರಯ ಮಾಡಿಕೊಂಡಿದ್ದಾನಷ್ಟೇ. ಅಂದ್ರೆ ಆ ವಿಧವಾಗಿ ಆ ನೀರಿನಲ್ಲಿ ತಾನೇ ಇದ್ದು ಆ ನೀರಿನಲ್ಲಿರುವ ತನ್ನ ರೂಪವೇ ತನ್ನನ್ನು ತಾನೇ ಆಶ್ರಯ ಮಾಡಿಕೊಂಡಿದ್ದಾನೆ. ನಿಜವಾಗಿ ಆ ನೀರು ಪರಮಾತ್ಮನ ಆಶ್ರಯ ಮಾಡ್ತಾ ಇಲ್ಲ, ಈ ವಿಧವಾಗಿ ನಾರಾಯಣ ಆಗಿದ್ದಾನೆ. ಆ ವಿಧವಾಗಿ ಪರಮಾತ್ಮ ನಾರಾಯಣ ಅಂದ್ರೆ ಎಲ್ಲರಿಗೆ ಆಶ್ರಯಭೂತನಾಗಿರುವವನು ಅಂಥೇಳಿ. ಈ ಕಾರಣದಿಂದ ಧರಣಿಯಲ್ಲಿರುವ ನಾರಾಯಣ ರೂಪವನ್ನು ಸ್ಮರಣೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಉದಕ, ಉದಕದಿ ತುರಿಯ ನಾಮಕ, ಉದಕದಲ್ಲಿ ತುರಿಯ ನಾಮಕ, ತುರಿಯ ಅಂದ್ರೆ ವಾಸುದೇವ, ತುರಿಯ ಅಂದ್ರೆ ಜಾಗ್ರ ಸ್ವಪ್ನ ಸುಷುಪ್ತಿ ಅನ್ನುವ ಅವಸ್ಥೆ, ಅದಾದ ಮೇಲೆ ತುರಿಯಾವಸ್ಥಕ್ಕೆ, ಮೋಕ್ಷಕ್ಕೆ ತುರಿಯಾವಸ್ಥ ಅಂತ ಇರ್ತದೆ. ತುರಿಯಾವಸ್ಥ ಮೋಕ್ಷವನ್ನು ಕೊಡುವವನಾದ ಕಾರಣದಿಂದ ವಾಸುದೇವ ಮೋಕ್ಷ ಪ್ರದಾಯಕ ವಾಸುದೇವ ರೂಪ ಪರಮಾತ್ಮ, ಅವನು ಉದಕದಲ್ಲಿದ್ದಾನೆ. ಅಂದ್ರೆ ಉದಕದಲ್ಲಿರುವ ಪರಮಾತ್ಮನ ರೂಪ ತುರ್ಯ ನಾಮಕ ಪರಮಾತ್ಮ, ಇಲ್ಲ ವಾಸುದೇವ ನಾಮಕ ಪರಮಾತ್ಮ. ಈ ಉದಕ ನೀರು, ನೀರಿಗೆ ಉದಕ ಅಂತ ಹೆಸರು. ಆ ಉದಕ ಅಂತ ಯಾಕೆ ಹೆಸರು ಅಂದ್ರೆ ಉದಕ ಉದಕ ಅದು ನಾವು ಯಾವಾಗಾದ್ರೂ ಅದನ್ನು ಉತ್ಕೃಷ್ಟವಾದ ಆನಂದವನ್ನ ಕುಡಿದ್ರೆ ನಮಗೆ ತೃಪ್ತಿ ಆಗುತ್ತೆ. ನೀರನ್ನು ಹೊಟ್ಟೆ ತುಂಬಾ ಕುಡಿದಾಗ ಹಬ್ಬ ಅಂತ ತೃಪ್ತಿ ಆಗುತ್ತೆ ನಮಗೆ. ಒಂದು ವಿಧವಾದ ಉದರದಲ್ಲಿ ಹೋಗಿ ಆನಂದವನ್ನು ಕೊಡುವಂತಹದ್ದು ಉದಕ. ಸೊ ಈ ವಿಧವಾಗಿ ಉದಕ ಉದರದಲ್ಲಿ ಹೋಗಿ ಆನಂದ ಕೊಡುವ ನೀರಿಗೆ ಆ ತೃಪ್ತಿಯ ಕೊಡುವ ಲಕ್ಷಣ, ಆ ಉದಕಕ್ಕೆ ಉದಕದ ಲಕ್ಷಣ ಕೊಟ್ಟವನು ಪರಮಾತ್ಮ. ಆ ನೀರಿಗೆ ಆ ವಿಧವಾಗಿ ತೃಪ್ತಿ ಪಡಿಸುವ ಶಕ್ತಿ ಸ್ವತಃ ಇಲ್ಲ, ಪರಮಾತ್ಮ ಕೊಟ್ಟಿದ್ದರಿಂದ ಇದೆ. ಆ ಕಾರಣದಿಂದ ಉದಕ ಶಬ್ದನಾಗಿ ಪರಮಾತ್ಮನಿಗೆ ಅದು ಮುಖ್ಯವಾಗಿ ಅನ್ವಯವಾಗುತ್ತೆ, ನೀರಿಗೆ ಸೆಕೆಂಡರಿಯಾಗಿ ಅನ್ವಯವಾಗುತ್ತೆ. ಸೊ ಉದಕ ನಾಮಕ ಪರಮಾತ್ಮ ಉದಕದಲ್ಲಿ ನೆಲೆಸಿದ್ದಾನೆ, ಅದೇ ಉದಕದಲ್ಲಿ ವಾಸುದೇವ ನಾಮಕ ತುರಿಯ ನಾಮಕ ಪರಮಾತ್ಮನು ಇದ್ದಾನೆ. ತುರಿಯಾವಸ್ಥಕ್ಕೆ ಅವನು ಅಂದ್ರೆ ಕೊಡುವನ್ನು ಅವನಾಗದ ಕಾರಣದಿಂದ ಅವನಿಗೆ ತುರಿಯ ಅಂತ ಕರೀತಾರೆ. ಅದೇ ವಾಸುದೇವರು ಪರಮಾತ್ಮ, ಅವನು ನೀರಿನಲ್ಲಿದ್ದಾನೆ ಅಂಥೇಳಿ. ಅದಾದ ಮೇಲೆ ಅಗ್ನಿಯೋಡು ಸಂಕರ್ಷಣ, ಅಗ್ನಿ ಅಗ್ನಿಯಲ್ಲಿ ಅಗ್ನಿ ಅಂತರ್ಗತನಾಗಿರುವ ರೂಪ ಏನಂದ್ರೆ ಒಂದು ಪರಶುರಾಮ ಅಂತೇಳಿ, ಇನ್ನೊಂದು ಅಗ್ನಿಯಲ್ಲಿ ಶಂಕರ್ಷಣ ನಾಮಕ ಪರಮಾತ್ಮ ಇದ್ದಾನೆ ಅಂತೇಳಿ. ಶಂಕರ್ಷಣ ರೂಪಿ ಪರಮಾತ್ಮ, ಶಂಕರ್ಷಣ ನಾಮಕ ಪರಮಾತ್ಮ ಅಗ್ನಿಯಲ್ಲಿದ್ದಾನೆ. ಅಗ್ನಿ ಅನ್ನುವ ಶಬ್ದ ಬೆಂಕಿ, ಅಗ್ನಿ ಅಂದ್ರೆ ಬೆಂಕಿ. ಬೆಂಕಿಗೆ ಆವಿಧವಾಗಿ ದಹನ ಮಾಡುವ ಶಕ್ತಿ, ಸುಡುವ ಶಕ್ತಿ ಕೊಟ್ಟವನು ಪರಮಾತ್ಮ, ಅವನು ನಿಜವಾದ ಅಗ್ನಿ. ಆ ಕಾರಣದಿಂದ ಅಗ್ನಿಯಲ್ಲಿ ಇರುವ ಪರಮಾತ್ಮನ ರೂಪ ಅಗ್ನಿ ರೂಪ, ಅಗ್ನಿ ರೂಪ ಪರಮಾತ್ಮ ಅಗ್ನಿ ಒಳಗಿದ್ದಾನೆ, ಅವನು ಸಂಕರ್ಷಣ ಅಂತಲೂ ಕರೆಯಲ್ಪಡುತ್ತಾನೆ. ಸೊ ಈ ಅಗ್ನಿ ಅನ್ನುವ ರೂಪ ಅಗ್ರೇನೈತೆ, ಎಲ್ಲದಕ್ಕಿಂತಲೂ ಶ್ರೇಷ್ಠಭೂತನಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗುವನು. ಒನ್ ಹೂ ಗೈಡ್ಸ್ ಲೀಡ್ಸ್ ಎವರಿಬಡಿ, ಒನ್ ಹೂ ಇಸ್ ಅಹೆಡ್ ಆಫ್ ಎವರಿಬಡಿ, ಒನ್ ಹೂ ಈಸ್ ಆಲ್ ಸುಪ್ರೀಂ. ಇಷ್ಟು ಅರ್ಥಗಳು ಅಗ್ನಿ ಅನ್ನೋ ಶಬ್ದಕ್ಕಿದೆ. ಈ ಕಾರಣದಿಂದ ಅಗ್ನಿಯಲ್ಲಿ ಅಗ್ನಿ ನಾಮಕ ಪರಮಾತ್ಮ, ಸಂಕರ್ಷಣ ನಾಮಕ ಪರಮಾತ್ಮ ಎರಡು ಅಂದ್ರೆ ಎರಡು ಒಂದೇ ರೂಪಗಳು. ಅಂದ್ರೆ ಅಗ್ನಿಯಲ್ಲಿರುವ ಅಗ್ನಿ ರೂಪಕ ಪರಮಾತ್ಮನನ್ನು ಸಂಕರ್ಷಣ ಅಂತಲೂ ಕರೀತಾರೆ ಅಂಥೇಳಿ. ಸೊ ಈ ವಿಧವಾಗಿ ಸಂಕರ್ಷಣ ರೂಪ ಪರಮಾತ್ಮ ಅಗ್ನಿಯಲ್ಲಿದ್ದಾನೆ ಅಂಥೇಳಿ. ಇದಾದ ಮೇಲೆ ವಾಯುಗ ಪ್ರದ್ಯುಮ್ನ, ವಾಯು ವಾಯು ಭೂತವಾಯು ಅಂದ್ರೆ ಪೃಥ್ವಿಯಾಪಸ್ತೇಜೋ ವಾಯುರ ಆಕಾಶದಲ್ಲಿ ಬರುವಂತಹ ವಾಯು, ಭೂತವಾಯುವಿನಲ್ಲಿ ಅದರ ಅಂತರ್ಗತನಾಗಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಅವನು ವಾಯು, ವಾಯು ಜ್ಞಾನ, ವಾ ಅಂದ್ರೆ ಜ್ಞಾನ ಅಂಥೇಳಿ, ಜ್ಞಾನ ಆಯು ಆಯುಷು, ಜ್ಞಾನವನ್ನು ಆಯುಷನ್ನು ಎರಡನ್ನು ಕೊಡುವವನು ಪರಮಾತ್ಮ, ಅವನು ವಾಯು. ಸೊ ಅವನು ವಾಯುರೂಪಿ ಪರಮಾತ್ಮ ವಾಯುವಿನಲ್ಲಿದ್ದಾನೆ. ಅಂದ್ರೆ ಈ ವಿಧವಾಗಿ ವಾಯುಗನಾಗಿ ವಾಯುರೂಪಿ ಪರಮಾತ್ಮ ಇದ್ದಾನೆ. ಅವನಿಗೆ ಪ್ರದ್ಯುಮ್ನ ಅನ್ನುವ ಹೆಸರು ಇದೆ. ಪ್ರದ್ಯುಮ್ನ ದ್ಯು ಅಂದ್ರೆ ಕಾಂತಿ, ಪ್ರದ್ಯುಮ್ನ ಪ್ರಕರ್ಷವಾದ ದ್ಯುಮ್ನ ಕಾಂತಿ ಉಳ್ಳವನು, ಕಾಂತಿವಂತನಾದ ಪರಮಾತ್ಮ ಅವನು ವಾಯುವಿನಲ್ಲಿದ್ದಾನೆ ಅಂಥೇಳಿ. ಅದೇ ವಿಧವಾಗಿ ಆಕಾಶ, ಆಕಾಶದ ಒಳಗೆ ಅನಿರುದ್ಧ ಪರಿಣಾಮ ಪರಮಾತ್ಮ ಇದ್ದಾನೆ. ಅವನು ಆಕಾಶದ ಒಳಗೆ ಆ ಸಮಂತಾತ್ ಕಾಶ ಪ್ರಕಾಶ ಉಳ್ಳವನು, ಅಂದ್ರೆ ಪೂರ್ಣ ಪ್ರಕಾಶ ಉಳ್ಳವನು. ಆಕಾಶಕ್ಕೆ ಪೂರ್ಣ ಪ್ರಕಾಶ ಇಲ್ಲ, ಆದರೆ ಆಕಾಶ ಅನ್ನುವ ಹೆಸರು ಪರಮಾತ್ಮ ತನ್ನ ಆಕಾಶ ಅನ್ನೋ ಹೆಸರನ್ನು ಅದಕ್ಕೆ ಕೊಟ್ಟಂತೆ ಮುಖ್ಯವಾಗಿ ಆಕಾಶ ಶಬ್ದ ಪರಮಾತ್ಮನನ್ನು ವರ್ಣನೆ ಮಾಡುತ್ತೆ. ಸೆಕೆಂಡರಿಯಾಗಿ ಆಕಾಶ ಸ್ಕೈ ಸ್ಪೇಸ್ ಅನ್ನು ವರ್ಣನೆ ಮಾಡುತ್ತೆ. ಸೊ ಆಕಾಶ ಅನ್ನುವ ಅವಕಾಶ ಸ್ಪೇಸ್ನಲ್ಲಿ ಪರಮಾತ್ಮ ಆಕಾಶ ನಾಮಕ ಪರಮಾತ್ಮ ಇದ್ದಾನೆ. ಅವನಿಗೆ ಅನಿರುದ್ಧ ಅನ್ನುವ ಹೆಸರು. ಆಕಾಶ ಸಂಬಡಿ ನೋ ಬಡಿ ಕ್ಯಾನ್ ಸ್ಟಾಪ್ ಆಕಾಶ, ಸ್ಪೇಸ್ ಇಸ್ ಲೈಕ್ ಆಲ್ ಪರ್ವೇಡಿಂಗ್. ಆ ವಿಧವಾಗಿ ಪರಮಾತ್ಮ ಅನಿರುದ್ಧ ಅಂದ್ರೆ ನಿರೋಧವಿಲ್ಲದೆ ಇರುವವನು. ಸೊ ನಿರುದ್ಧ ಆಗದೇ ಇರುವವನು ಅನಿರುದ್ಧ. ಆ ಕಾರಣದಿಂದ ಅವನು ಅನಿರುದ್ಧ, ಆಕಾಶದಂತೆ ಅವನು ಅನಿರುದ್ಧನಾಗಿದ್ದಾನೆ ಪರಮಾತ್ಮ. ಸೊ ಆಕಾಶ ನಾಮಕ ಪರಮಾತ್ಮವು ಅನಿರುದ್ಧ ನಾಮಕ ಪರಮಾತ್ಮ ಒಂದೇ ಹೆಸರು. ಪರಮಾತ್ಮನ ಎರಡು ಹೆಸರುಗಳು, ಆಕಾಶ ಅನ್ನುವ ಹೆಸರು, ಅನಿರುದ್ಧ ಅನ್ನುವ ಹೆಸರು, ಎರಡೂ ಪರಮಾತ್ಮನಿಗೆ ಅನ್ವಯವಾಗುತ್ತೆ. ಆ ಅನಿರುದ್ಧ ರೂಪಿ ಪರಮಾತ್ಮ ನಾಮಕ ಪರಮಾತ್ಮ ಆಕಾಶದ ಒಳಗೆ ಆಕಾಶ ನಾಮಕನಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಮೂರು ಎರಡು ಐದು ಈ ಐದು ರೂಪವನ್ನು ಧರಿಸಿ ಪಂಚರೂಪಿಯಾದ ಈ ಪರಮಾತ್ಮ, ಪಂಚರೂಪಿ ಪರಮಾತ್ಮ ಹೀಗಿದ್ದಾನೆ ಅಂಥೇಳಿ. ಭೂತಗ ಅಂದ್ರೆ ಈ ಪಂಚಭೂತಗಳಲ್ಲಿ ಇದ್ದಾನೆ ಆದ ಕಾರಣದಿಂದ ಅವನಿಗೆ ಭೂತಗ ಅಂದ್ರೆ ಪಂಚಭೂತಾಂತರ್ಗತನು ಅನ್ನುವ ಹೆಸರು ಇದೆ. ಭೂತಗ ಅಂತ ಕರೆಸುವನು ತನ್ನಾಮರೂಪದಿ ಪ್ರದರ ಸಂತೈಪ, ಆ ನಾಮದಿಂದಲೂ ಆ ರೂಪಗಳಿಂದಲೂ ಇದ್ದು ಆ ಪಂಚಭೂತಗಳಿಂದ, ಆ ಪಂಚಭೂತಗಳು ಇಲ್ಲದೇ ಇದ್ರೆ ನಾವು ಇರುವುದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಸಮಸ್ತ ಚೇತನ ಜೀವರಾಶಿಗಳು ಈ ಭೂಮಿಯಲ್ಲಿ ಜೀವನದಲ್ಲಿ ಜೀವಿಸಿ ಇರಬೇಕೆಂದರೆ ಪಂಚಭೂತಗಳ ಅವಶ್ಯಕತೆ ಇದೆ. ಪಂಚಭೂತಗಳು ಇಲ್ಲದೇ ಇದ್ರೆ ಜೀವ ಉಳಿಯೋದಕ್ಕೆ ಸಾಧ್ಯವಿಲ್ಲ. ಆ ಕಾರಣದಿಂದ ಆ ಪಂಚಭೂತಗಳಲ್ಲಿದ್ದು ಪರಮಾತ್ಮ ಪ್ರಜರ ಸಂತೈಪ ನಾನಾ ವಿಧವಾದ ಜೀವರಾಶಿಗಳನ್ನೆಲ್ಲ ಸಂತೋಷಗೊಳಿಸ್ತಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೆ ನಾವು ಪ್ರಮಾಣವನ್ನು ಕೂಡ ಛಾಂದೋಗ್ಯ ಉಪನಿಷತ್ ಭಾಷ್ಯದಿಂದ ಲಾಸ್ಟ್ ಲಾಸ್ಟ್ ನೋಡಿದ್ದೀವಿ. ನಾರಾಯಣಾಖ್ಯ ಉದ್ಗೀತ ಉದ್ಗೇಯ ಪ್ರಣವೇನ ಯತ್ ಉದ್ಗಚ್ಛಂತಿ ಯಥೋ ಅಸ್ಮಾತ್ ವಾ ವಾಸುದೇವಾದಿ ಮೂರ್ತಯ ಅಂತ ಹೇಳಿ ಆ ಪೂರ್ತಿ ಪ್ರಮಾಣವನ್ನು ನಾವು ನೋಡಿದ್ದೀವಿ ಛಾಂದೋಗ್ಯ ಉಪನಿಷತ್ ಭಾಷ್ಯದಿಂದ ಲಾಸ್ಟ್ ಕ್ಲಾಸ್ನಲ್ಲಿ. ಈಗ ನೆಕ್ಸ್ಟ್ ಪದ್ಯಕ್ಕೆ ಹೋಗೋಣ. 23rd verse 23rd ಪದ್ಯ ಅದು ಮುಂಚಿನಲ್ಲಿ ಪಂಚಭೂತಗಳಲ್ಲಿ ಹೇಳಿದ ಮೇಲೆ ನಮಗೆ ಮುಖ್ಯವಾಗಿ ಜೀವರಾಶಿಗಳು ಚೆನ್ನಾಗಿ ಇರಬೇಕು, ಅದರ ಜೀವನ ನಡೀಬೇಕು ಅಂದರೆ ಮಳೆಯ ಅವಶ್ಯಕತೆ ಇದೆ. ಮಳೆಯ 5 ಭಾಗಗಳಲ್ಲಿ 5 subdivisions ಆಫ್ ರೈನ್ ಅದರಲ್ಲಿರುವ ಪರಮಾತ್ಮನ 5 ರೂಪಗಳನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಈ ನಾಮಸ್ಮರಣ ಸಂಧಿಯಲ್ಲಿ ಹೇಳಿದಂತಹ ಈ 23rd ಪದ್ಯದಲ್ಲಿ ಮೇಘಗಳಲ್ಲಿ ವೃಷ್ಟಿ ವರ್ಷ ಮಳೆ ಅದರಲ್ಲಿರುವ ಪರಮಾತ್ಮನ ಉಪಾಸನಾ ವಿಧಿ ರೂಪಗಳನ್ನು ಆ ರೂಪಗಳನ್ನು ಸ್ಮರಣೆ ಮಾಡುವ ವಿಧಾನವನ್ನು ಅದನ್ನು ಉಪಾಸನ ಮಾಡುವುದು ಎಂತಹ ತಿಳುವಳಿಕೆ ಇರಬೇಕನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಘನಗತನು ತಾನಾಗಿ ನಾರಾಯಣನು ತನ್ನಾಮದಲ್ಲಿ ಕರೆಸುವ ವನದ ಗರ್ಭೋದಗದಿ ನೆಲೆಸಿಹ ವಾಸುದೇವ ಸದಾ ಧ್ವನಿಸಿಡಲು ಸಂಕರ್ಷನನು ಮಿಂಚಿ ನೋಡು ಶ್ರೀ ಪ್ರದ್ಯುಮ್ನ ವೃಷ್ಟಿಯ ಹಣಿಗಳು ಅನಿರುದ್ಧನು ಇಪ್ಪನು ವರುಷವು ಎಂದು ಎನಿಸಿ. ಸೊ ಇಲ್ಲಿ ವೃಷ್ಟಿಯ ಹಾನಿಗಳೊಳಗೆ ಅನಿರುದ್ಧನು ಇಪ್ಪನು ಅಂತ ವರ್ಷವೆಂದೆನಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಅಂತ ನೋಡೋಣ. ಘನಗತನು, ಘನ ಅಂದ್ರೆ ಮೇಘ, ಟೆನ್ಸ್ ಆಗಿರುವಂತಹ ಮೇಘಕ್ಕೆ ಘನ ಅಂತ, ಘನ ಅಂದ್ರೆ ಮೇಘ ಅಂತ ಅರ್ಥ, ಕ್ಲೌಡ್ಸ್. ಘನಗತನು ಮೇಘದ ಒಳಗೆ ಇದ್ದಾನೆ, ಘನಗತನಾಗಿ ಘನ ಅಂತರ್ಯಾಮಿಯಾಗಿ ಘನ ಅಂತರ್ಗತನಾಗಿರುವ ಪರಮಾತ್ಮನು ತಾನು ಆಗಿದ್ದಾನೆ. ಯಾವ ಹೆಸರಿನಿಂದ? ನಾರಾಯಣ. ಆ ಮುಂಚೆ ಹೇಳಿದಂತಹ ನಾರಾಯಣ ರೂಪಿ ಪರಮಾತ್ಮ ಅದೇ ನಾರಾಯಣ ರೂಪಿ ಪರಮಾತ್ಮ ಮೇಘಗಳ ಒಳಗೂ ಇದ್ದಾನೆ. ತನ್ನಾಮದಲ್ಲಿ ಕರೆಸುವ ಅಂದ್ರೆ ಆ ಘನ ಅನ್ನುವ ಹೆಸರಿನಿಂದ ಆ ಪರಮಾತ್ಮ ನಾರಾಯಣ ರೂಪಿ ಪರಮಾತ್ಮ. ನಾರಾಯಣ ರೂಪಿ ಪರಮಾತ್ಮ ಅಲ್ಲಿ ಧರಣಿ ಅಂತ ಕರೆಯಲ್ಪಟ್ಟಂತೆ ಇಲ್ಲಿ ನಾರಾಯಣ ನಾಮಕ ಪರಮಾತ್ಮ ನಾರಾಯಣ ರೂಪಿ ಪರಮಾತ್ಮ ಘನ ಅಂತ ಕರೆಯಲ್ಪಡುತ್ತಾನೆ. ಇಲ್ಲಿ ಘನ ಅಂದ್ರೆ ಘನವಾದದ್ದು, ಶ್ರೇಷ್ಠವಾದದ್ದು, ಉತ್ಕೃಷ್ಟವಾದ. ಘನ ಅಂದ್ರೆ ಶ್ರೇಷ್ಠ ಅನ್ನುವ ಅರ್ಥ ಕೂಡ ಇದೆ. ಘನ ಅಂದ್ರೆ ಶ್ರೇಷ್ಠವಾದದ್ದು, ಅವನು ಶ್ರೇಷ್ಠವಾಗಿದ್ದಾನೆ ಅಂತ ಹೇಳಿ ಇಲ್ಲ. ಇಲ್ಲ, ಘನ ಗತನು ಅಂದ್ರೆ ಶ್ರೇಷ್ಠವಾದವರು, ಜೀವೋತ್ತಮರು, ಅವರ ಒಳಗೆ ಅಂತರ್ಯಾಮಿ ಗತ, ಅವರ ಅಂತರ್ಯಾಮಿಯಾಗಿದ್ದಾನೆ ಅಂತ ಹೇಳಿ. ಸೊ ಈ ವಿಧವಾಗಿ ಘನ ಗತನು ಅಂದ್ರೆ ಉತ್ತಮರಾದ ದೇವತೆಗಳ ಅಂತರ್ಗತನಾಗಿರುವ ಪರಮಾತ್ಮನ ರೂಪ ಅಂತ ಹೇಳು. ಸೊ ಘನಗತನು ತಾನಾಗಿದ್ದಾನೆ ನಾರಾಯಣನು, ತನ್ನಾಮದಲ್ಲಿ ಕರೆಸುವ ಆ ಹೆಸರಿನಿಂದ ಕರೆಯಲ್ಪಡುತ್ತಾನೆ. ಅದಾದ ಮೇಲೆ ವನದ ಗರ್ಭೋದಗದಿ ನೆಲೆಸಿಹ ವಾಸುದೇವ. ಇಲ್ಲಿ ವನದ ಗರ್ಭೋದಗದಿ ಅಂದ್ರೆ ವನ ಅಂದ್ರೆ ನೀರು ಅಂತ ಅರ್ಥ. ವನದ ಅಂದ್ರೆ ನೀರನ್ನು ಕೊಡುವುದು, ವನದ ಅಂದ್ರೆ ಮೇಘ ಅಂತ. ಸೊ ವನದ ಮೀನ್ಸ್ ಮೇಘ ಅಂದರೂ ಘನ ಅಂದರೂ ವನದ ಅಂದ್ರೆ ಒಂದೇ ಅರ್ಥ. ವನದ ಅಂದ್ರೆ ಮೇಘಗಳು, ಮೇಘಗಳ ಗರ್ಭೋದಗದಿ, ಗರ್ಭೋದಕ ಅಂದ್ರೆ ಅಂತರ್ಗತನಾಗಿರುವ, ಮೇಘ ಅಂತರ್ಗತವಾದ ನೀರು, ಮೇಘದ ಒಳಗೆ ಇರುವಂತಹ ನೀರು. ವನದ ಗರ್ಭೋದಗದಿ ಮೇಘದ ಗರ್ಭದಲ್ಲಿ ಸೆಂಟರ್ನಲ್ಲಿರುವಂತಹ ಅಂದ್ರೆ ಅದರ ಒಳಗಿರುವಂತಹ ಉದಕ ನೀರು, ಆ ನೀರಿನ ಒಳಗೆ ಅಂದ್ರೆ ಮೇಘದ ನೀರಿನ ಒಳಗೆ ಸದಾ ನೆಲೆಸಿ, ಸದಾ ನೆಲೆಸಿಹ ಯಾವಾಗಲೂ ನೆಲೆಸಿರುವಂತಹ ರೂಪ ಪರಮಾತ್ಮನ ರೂಪ ಯಾವುದಂದ್ರೆ ವಾಸುದೇವ. ವಾಸುದೇವ ಸದಾ ನೆಲೆಸಿಹ, ವಾಸುದೇವ ನಾಮಕ ಪರಮಾತ್ಮ ಆ ಮೇಘದ ಗರ್ಭದ ನೀರಿನಲ್ಲಿ, ಒಳಗಿರುವ ನೀರಿನಲ್ಲಿ ನೆಲೆಸಿದ್ದಾನೆ, ಆವಾಸನಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ನಾರಾಯಣ ವಾಸುದೇವ ರೂಪಗಳಾಯಿತು. ಅದಾದ ಮೇಲೆ ಧ್ವನಿ ಸಿಡಿಲು ಸಂಕರ್ಷಣನು. ಸೊ ಸಂಕರ್ಷಣ ರೂಪಿ ಪರಮಾತ್ಮ, ಸಂಕರ್ಷಣ ನಾಮಕ ಪರಮಾತ್ಮ ಎಲ್ಲಿದ್ದಾರೆ ಅಂದ್ರೆ ಧ್ವನಿ ಸಿಡಿಲು, ಧ್ವನಿಯನ್ನು ಕೊಡುವಂತಹ ಸಿಡಿಲು ಅಂದ್ರೆ ಗುಡುಗು, ಥಂಡರ್ ಅಂತಿದೆ, ಥಂಡರ್ ಬೋಲ್ಟ್. ಸೊ ಥಂಡರ್, ಆ ಥಂಡರ್ ಸೌಂಡ್ ಶಬ್ದವನ್ನು ಮಾಡುವಂತಹ ಆ ಸಿಡಿಲು ಒಳಗೆ, ಆ ಮೇಘದ ಗುಡುಗಿನಲ್ಲಿ ಪರಮಾತ್ಮ ಸಂಕರ್ಷಣ ರೂಪಿ ಪರಮಾತ್ಮ ನೆಲೆಸಿದ್ದಾನೆ. ಸೊ ಇಲ್ಲಿ ಸಂಕರ್ಷಣ, ಸಮ್ಯಕ್ಕರ್ಷಣ, ಚೆನ್ನಾಗಿ ಎಳೆಯುವಂತಹದ್ದು, ಗುಡುಗು ಶಬ್ದ, ಗುಡುಗು ಉಡನ ಶಬ್ದ ಬಂದು ಅದು ಎಲ್ಲದರನ್ನು ಎಲ್ಲ ಕಡೆಯೂ ಅದು ಹೋಗುತ್ತೆ. ಅಂದ್ರೆ ಆ ಶಬ್ದ ನಮಗೆ ಗುಡುಗುಡು ಭಯಂಕರವಾದ ಶಬ್ದವನ್ನು ಮಾಡಿಸುತ್ತೆ. ಸೊ ಹಾಗೆ ಅಲ್ಲಿ ಬೆಂಕಿಯನ್ನು ಸಂಕರ್ಷಣ ರೂಪ ಪರಮಾತ್ಮ ಬೆಂಕಿಯಲ್ಲಿದ್ದಂತೆ ಹೇಳಿದ್ದಾರೆ. ಇಲ್ಲಿ ಸಂಕರ್ಷಣ ರೂಪ ಪರಮಾತ್ಮ ಗುಡುಗುನಲ್ಲಿ, ಆ ಥಂಡರ್ನಲ್ಲಿರುವಂತೆ ವರ್ಣನೆ ಮಾಡಿದ್ದಾರೆ. ಅದಾದ ಮೇಲೆ ಸಂಕರ್ಷಣನು ಮಿಂಚಿನೋಳು, ಅಲ್ಲಿ ಧ್ವನಿಗಳ ಸಿಡಿಲು ಸಂಕರ್ಷಣ. ಸೊ ಇಲ್ಲಿ ಥಂಡರ್ನಲ್ಲಿ ಸಂಕರ್ಷಣ ಇದ್ದಾನೆ. ಅದಾದ ಮೇಲೆ ಮಿಂಚಿನೋಳು ಶ್ರೀ ಪ್ರದ್ಯುಮ್ನ. ಮಿಂಚು ಅಂದ್ರೆ ಲೈಟ್ನಿಂಗ್, ಮೇಘಗತ ಮಿಂಚು ಲೈಟ್ನಿಂಗ್. ಸೊ ಮಿಂಚಿನ ಒಳಗೆ ಶ್ರೀ ಪ್ರದ್ಯುಮ್ನ, ಶ್ರೀ ಪ್ರದ್ಯುಮ್ನ ನಾಮಕ ಪರಮಾತ್ಮ. ಇಲ್ಲಿ ನೋಡ್ರಿ, ಹೆಸರು ಸುಮ್ಮನೆ ಏನೋ ಒಂದು ಹೇಳಿದಂತೆ ಅಲ್ಲ, ಒಂದೊಂದಕ್ಕೂ ವಿಶೇಷ ಇದೆ. ಯಾಕಂದ್ರೆ ಮಿಂಚಿ ಆಗಿರುತ್ತೆ, ಪ್ರಕಾಶವಂತವಾಗಿರುತ್ತೆ. ಪ್ರದ್ಯುಮ್ನ ಅನ್ನೋ ರೂಪ ಕೂಡ ಪ್ರಕರ್ಷವಾದ, ದ್ಯುಮ್ನ ಅಂದ್ರೆ ಅತ್ಯಧಿಕವಾದ ಪ್ರಕಾಶದಿಂದ ಕೂಡಿರುವಂತಹ, ಎಫಲ್ಜೆಂಟ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಪ್ರದ್ಯುಮ್ನ ನಾಮಕ ಪ್ರಮಾಣ ಮಿಂಚಿನೋಳು ಅಂದ್ರೆ ಇಲ್ಲಿ ಪ್ರಕಾಶತ್ವವನ್ನು ಹೇಳುವಂತಹ ಹೆಸರಾದ ಕಾರಣದಿಂದ ಪ್ರಕಾಶರೂಪಿಯಾದ ಪ್ರದ್ಯುಮ್ನ ನಾಮಕ ಪರಮಾತ್ಮ ಈ ವಿಧವಾಗಿ ಮಿಂಚಿನ ಒಳಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ವೃಷ್ಟಿಯ ಹನಿಗಳೊಳಗೆ ಅನಿರುದ್ಧ ನಿಪ್ಪನು ವರ್ಷವು ಎಂದೆನಿಸಿ. ಅದಾದ ಮೇಲೆ ವೃಷ್ಟಿ ಅಂದ್ರೆ ವರ್ಷ, ಮಳೆ, ಮಳೆಯ ಹನಿಗಳು ಅಂದ್ರೆ ದ ಡ್ರಾಪ್ಲೆಟ್ಸ್ ಆಫ್ ವಾಟರ್ ದಟ್ ಫಾಲ್ ಆನ್ ಟು ದಿ ಅರ್ತ್, ಭೂಮಿ ಒಳ ಮೇಲೆ ಬೀಳುವಂತಹ ನೀರಿನ ಹನಿಗಳು ಯಾವುದಿದೋ ಆ ಹನಿಗಳ ಒಳಗೆ ಅನಿರುದ್ಧ ನಾಮಕ ಪರಮಾತ್ಮ ವರ್ಷ ಅಂತ ಕರೆಯಲ್ಪಡ್ತಾ ಅಲ್ಲಿ ಇದ್ದಾನೆ ಅವನು. ಅಂದ್ರೆ ಒನ್ಸ್ ದ ವಾಟರ್ ಸ್ಟಾರ್ಟ್ಸ್ ಫಾಲಿಂಗ್ ಫ್ರಮ್ ದ ಸ್ಕೈ ಟು ದ ಅರ್ತ್ ನಥಿಂಗ್ ಸ್ಟಾಪ್ಸ್ ದಟ್, ಜಸ್ಟ್ ಕೀಪ್ಸ್ ಫಾಲಿಂಗ್ 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 ಫಾಲಿಂಗ್. ಅದಕ್ಕೆ ಅದು ಅನಿರುದ್ಧ, ನಿರೋಧವಿಲ್ಲದೆ ಮೇಲಿನಿಂದ ಮಳೆ ಬೀಳುವಾಗ ಭೂಮಿಯವರೆಗೂ ಅದು ನಿರೋಧವಿಲ್ಲದೆ ಬೀಳ್ತಾ ಇರುತ್ತೆ ಮಳೆ. ಆದ ಕಾರಣದಿಂದ ವರ್ಷ, ಆ ವರ್ಷ ಅನ್ನುವ ಹೆಸರಿನಿಂದ ಅನಿರುದ್ಧ ನಾಮಕ ಪರಮಾತ್ಮ ಈ ಮಳೆಯ ನೀರಿನ ಒಳಗೆ ಹನಿಗಳ ಒಳಗೆ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಘನಗತನು ತಾನಾಗಿ ನಾರಾಯಣನು ತನ್ನಾಮದಲ್ಲಿ ಕರೆಸುವ ವನದ ಗರ್ಭೋದಕದಿ ನೆಲೆಸಿಹ ವಾಸುದೇವ ಸದಾ ಧ್ವನಿ ಸಿಡಿದು ಸಂಕರ್ಷಣನು ಮಿಂಚಿನೊಳು ಶ್ರೀ ಪ್ರದ್ಯುಮ್ನ ವೃಷ್ಟಿಯ ಹನಿಗಳೊಳಗೆ ಅನಿರುದ್ಧ ನಿಪ್ಪನು ವರುಷನೆಂದೆನಿಸಿ ಅಂತ ಹೇಳಿ ಇಲ್ಲಿ ವರ್ಷವೆಂದೆನಿಸಿ ವರ್ಷನೆಂದೆನಿಸಿ ಸೊ ಪಾಠ ಅಂತ ಆಗ್ಬೇಕಾದಿರ್ಬೋದು. ಸೊ ವರ್ಷವೆಂದೆನಿಸಿ ಅಂದ್ರೆ ಪರವಾಗಿಲ್ಲ. ಸೊ ಈ ಇದು 23ನೇ ಪದ್ಯ. ಅದಾದ ಮೇಲೆ 24ನೇ ಪದ್ಯ, 24th ವರ್ಸು, ಅದು ಗೃಹ ಕುಟುಂಬ ಧನಾದಿಗಳ ಸನ್ನಹಗಳು ಉಳ್ಳವರಾಗಿ ವಿಹಿತ ಅವಿಹಿತ ಧರ್ಮ ಸುಕರ್ಮಗಳ ತಿಳಿಯದಲ್ಲಿ ನಿತ್ಯದಲ್ಲಿ ಆಹಾರ ಮೈಥುನ ನಿದ್ರೆಗೆ ಒಳಗಾಗಿಹರು ಸರ್ವ ಪ್ರಾಣಿಗಳು ಹೃದ್ಗೃಹ ನಿವಾಸಿಯನ್ನು ಅರಿಯದಲೆ ಭವದೊಳಗೆ ತೊಳಲುವರು ಅಂತೇಳಿ. ಇಲ್ಲಿ ಭವದ ಒಳಗೆ ಸಂಸಾರದ ಒಳಗೆ ತೊಳಲುವರು, ಕಷ್ಟಪಡ್ತಾ ನಾನಾ ಸಂಸಾರ ಕ್ಲೇಶಕ್ಕೆ ಶ್ರಮ ಪಡ್ತಾ ಜನನ ಮರಣಾದಿ ಸೈಕಲ್ಗೆ ಒಳಗಾಗಿ ನಿತ್ಯ ದುಃಖವನ್ನು ನಿತ್ಯವೂ ಇದಕ್ಕೆ ಬಂಧಕ್ಕೆ ಸಿಲುಕಿದ್ದಾರೆ ಜನಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದರೆ ಗೃಹ ಕುಟುಂಬ ಧನಾದಿಗಳ ಸನ್ನಹಗಳು ಉಳ್ಳವರಾಗಿದೆ. ಸನ್ನಹಗಳು ಅಂದ್ರೆ ಸನ್ನಹ ಮೇಜರ್ ಮೇಜರ್ ಬಾಂಡಿಂಗ್ಸ್, ಏನು ದೊಡ್ಡ ದೊಡ್ಡ ಬಂಧನಗಳು ಇವರಿಗೆ ಯಾವುದು ಅಂತ ಹೇಳಿದರೆ ಗೃಹ ಮನೆ ಕುಟುಂಬ ಫ್ಯಾಮಿಲಿ ಧನ ದುಡ್ಡು ಇತ್ಯಾದಿಗಳ ಸನ್ನಹಗಳು ದೊಡ್ಡ ಬಂಧನಗಳು ಉಳ್ಳವರಾಗಿದ್ದಾರೆ. ಆ ಬಂಧನಗಳು ಇರುವಾಗ ಆ ಬಂಧನಗಳು ಎಲ್ಲರಿಗೂ ಇದೆ. ಸೊ ಆ ಬಂಧನಗಳು ಹೇಗೆ ನಾವು ಬಿಟ್ಕೊಂಡಿಲ್ಲಕ್ಕಾಗೋದಿಲ್ಲವಲ್ಲ ಅಂತ ಹೇಳಿದರೆ ಆ ಬಂಧನಗಳು ಇರುವಾಗ ಕೂಡ ವಿಹಿತ ಅವಿಹಿತ ಧರ್ಮ ಸುಕರ್ಮಗಳ ತಿಳಿಯದಲ್ಲಿ ನಿತ್ಯದಲ್ಲಿ ಪ್ರತಿದಿನವೂ ಕೂಡ ಯಾವುದು ವಿಹಿತವಾಗಿದೆ ಯಾವುದು ಅವಿಹಿತವಾಗಿದೆ, ವಾಟ್ ಈಸ್ ಪ್ರಿಸ್ಕ್ರೈಬ್ಡ್ ವಾಟ್ ಈಸ್ ಫರ್ಬಿಡನ್ ಅನ್ನುವ ಧರ್ಮ ಸುಕರ್ಮಗಳ ಅಂದ್ರೆ ತಮಗೆ ಸರಿಯಾದ ಧರ್ಮಗಳನ್ನು ಲೋಕಕ್ಕೆ ಉಪಕಾರಕರವಾದ ವಿಷಯಗಳಾಗಿರಬೇಕು. ಪ್ರವರ್ತನೆ ನಮ್ಮ ಪ್ರವರ್ತನೆ ಹಾಗಿರಬೇಕಂದ್ರೆ ಲೋಕಕ್ಕೆ ಉಪಕಾರಕಾರಕವಾಗಿರಬೇಕು. ಈ ವಿಧವಾಗಿರುವಂತಹ ಧರ್ಮ ಸುಕರ್ಮಗಳ ಒಳ್ಳೆ ಕರ್ಮಗಳನ್ನು ತಿಳಿಯದಲೆ ತಾವು ತಿಳ್ಕೊಳ್ಳದೆ ಅದು ಹೇಗೆ ಯಾವುದು ಮಾಡಬೇಕು ಯಾವುದು ಮಾಡಕೂಡದು ಅನ್ನುವ ಜ್ಞಾನವಿಲ್ಲದೆ ನಿತ್ಯದಲ್ಲಿ ಹೇಗಿದ್ದಾರೆ ಅಂದ್ರೆ ಅಹರ ಮೈಥುನ ನಿದ್ರೆಗೆ ಒಳಗಾಗಿರು. ಅಹರ ಅಹರ ಅಂತ ಹೇಳಿದರೆ ಜಸ್ಟ್ ಹೊಟ್ಟೆ ತುಂಬಿಸ್ಕೊಳ್ಳೋದು, ನಾನಾ ಪದಾರ್ಥಗಳನ್ನು ಭೋಜನ ಮಾಡುವುದು, ಆಹಾರವನ್ನು ಆಹಾರ ಅಂದ್ರೆ ಆಹಾರಕ್ಕೆ ಶಾರ್ಟ್ ಅಂಡ್ ಫಾರ್ಮ್ ಆಹಾರ. ಯಾಕೆಂದ್ರೆ ಈ ಆಹಾರ ತುಚ್ಛವಾದದ್ದು, ಇದಕ್ಕೆ ಅಷ್ಟು ಒಂದು ಅಂದ್ರೆ ಪ್ರಾಮುಖ್ಯತೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು, ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಅದು ಸರಿ ಇಲ್ಲ ಅನ್ನೋದು ತಿಳಿಸೋದಕ್ಕಂತೆ ಹೇಳಿದಂತೆ ಅದನ್ನು ಕಮ್ಮಿ ಮಾಡಿ ಹೇಳಿದಂತೆ ಆಹಾರಕ್ಕೆ ಆಹಾರ ಅಂತ ಹೇಳಿ ಎರಡು ದೀರ್ಘಗಳನ್ನು ಹಸು ಮಾಡಿದ್ದಾರೆ. ಅಂದ್ರೆ ಇದು ಸ್ವಲ್ಪವೇ ಇರಬೇಕು, ಅದು ಸ್ವಲ್ಪ ಇಲ್ಲದೆ ನಾವು ಅದಕ್ಕೆ ಒಳಗಾಗಿದ್ದೀವಿ ಅನ್ನೋದು ತಿಳಿಸೋದಕ್ಕಾಗಿ ಆಹಾರ ಅಂದ್ರೆ ಸಿ ಜಸ್ಟ್ ಆಫ್ಟರ್ ಆಲ್ ಅಂತ ಹೇಳ್ತೀವಲ್ಲ ಆ ತರಹ ಆಫ್ಟರ್ ಆಲ್ ಈ ಆಹಾರಕ್ಕೆ ಇಷ್ಟೊಂದು ಒಳಗಾಗಿದ್ದಾರೆ ಅಂತೇಳಿ ಆಹಾರ. ಮೈಥುನ ಮೈಥುನ ಅಂತ ಹೇಳಿದರೆ ಸಂಭೋಗಗಳು, ಸ್ತ್ರೀ ಸಂಭೋಗ ಇತ್ಯಾದಿ ಸಂಭೋಗಗಳನ್ನು ನಿದ್ರೆಗೆ ಒಳಗಾಗಿದ್ದಾರೆ ಅಂದ್ರೆ ಮತ್ತೆ ಇವೆಲ್ಲವೂ ಇಲ್ಲದೆ ಆಹಾರ ಇಲ್ಲದೆ ಇರುವುದು ಹೇಗಾಗತ್ತೆ, ನಿದ್ರೆ ಇಲ್ಲುವುದು ಹೇಗಾಗತ್ತೆ. ಸೊ ದೀಸ್ ಆರ್ ಆಲ್ ಲೈಫ್ಗೆ ಬೇಕಾಗಿದವಲ್ಲ, ಇವೆಲ್ಲ ಯಾಕೆ ಬೇಡ ಅಂತ ಇದ್ದಾರೆ ಅಂತ ಹೇಳಿದರೆ ಇದಕ್ಕೆ ಒಳಗಾಗಿದ್ದಾರೆ ಸರ್ವ ಪ್ರಾಣಿಗಳು ಹೃದ್ಗೃಹ ನಿವಾಸಿಯನ್ನು ಅರಿಯದಲೆ. ಇವೆಲ್ಲವೂ ಇರೋದು ತಪ್ಪಲ್ಲ, ಅವೆಲ್ಲವೂ ಇಟ್ಟುಕೊಂಡಾಗ ಹೃದ್ಗೃಹ ನಿವಾಸಿಯನ್ನು ಅರಿಯದೆ ತಮ್ಮ ಹೃದಯದ ಒಳಗೆ ಹೃದಯದ ಗುಹೆ ಒಳಗೆ ನಿವಾಸಿಯಾಗಿರುವ ಆ ಪರಮಾತ್ಮನನ್ನು ತಿಳಿಯದೆ ಅವನು ಎಲ್ಲಾ ಶಕ್ತಿಗಳನ್ನು ಕೊಡ್ತಾ ಇದ್ದಾನೆ ಅವನು ಮಾಡಿಸ್ತಾ ಇದ್ದಾನೆ ಅನ್ನುವ ತಿಳುವಳಿಕೆ ಇಲ್ಲದೆ ಇರುವುದು ಅದರಿಂದ ನಮಗೆ ಬಂಧನ ಆಗುತ್ತೆ. ಅದರಿಂದ ನಾವು ಈ ಸನ್ನಹಗಳು ಇದಕ್ಕೆ ನಮಗೆ ಬಂಧ ಇದೊಂದು ದೊಡ್ಡ ದೊಡ್ಡ ಲಯಬಿಲಿಟೀಸ್, ಇದಕ್ಕೆ ನಾವು ಒಳಗಾಗಿ ಭವದೊಳಗೆ ಈ ಸಂಸಾರದ ಒಳಗೆ ತೊಳಲುವರು ಕಷ್ಟಪಡ್ತಾ ಇದ್ದಾರೆ. ಅಂದ್ರೆ ಈ ಬಂಧನಗಳೆಲ್ಲ ಇರುವಾಗ ಆ ಬಂಧನಗಳಿಂದ ಬಿಡುಗಡೆ ಬರಬೇಕು, ಮೋಕ್ಷ ಬರಬೇಕಂತ ಹೇಳಿದರೆ ನಮ್ಮ ಹೃದಯದ ಗುಹ ಒಳಗೆ ನಿವಾಸಿಯಾದ ಆ ಪರಮಾತ್ಮನನ್ನು ತಿಳುಕೊಂಡು ಮಾಡಿದಾಗ ಅವು ನಮಗೆ ಶ್ರಮವಿಲ್ಲದೆ ಜೀವನದಲ್ಲಿ ಮುಂದೆ ಒರೆಯೋದಕ್ಕೆ, ಮುಂಚೆ ಹೋಗೋದಕ್ಕೆ, ಅಭಿವೃದ್ಧಿಯನ್ನು ಹೊಂದೋದಕ್ಕೆ, ಪರಮಾತ್ಮನ ಅನುಗ್ರಹ ಪಡೆಯೋದಕ್ಕೆ, ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಅವಕಾಶವಾಗುತ್ತೆ. ಇದನ್ನು ಮರೆತರೆ, ಇದನ್ನು ತಿಳಿಯದೇ ನಾವು ಅವೆಲ್ಲವೂ ಮಾಡಿದರೆ ಅದರಿಂದ ನಮಗೆ ಸದ್ಗತಿ ಆಗುವುದಿಲ್ಲ. ಅಂದ್ರೆ ಸತ್ಕರ್ಮಗಳನ್ನು ಸದ್ಗತಿಯನ್ನು ಮಾಡಬೇಕಂತ ಹೇಳಿದರೆ, ಸದ್ಗತಿ ಬೇಕು, ಸತ್ಕರ್ಮಗಳು ಆಚರಿಸಬೇಕು ಅಂತ ಹೇಳಿದರೆ, ಅದು ಮಾಡುವಾಗ ಆ ಕರ್ಮಗಳನ್ನು ಮಾಡುವುದಕ್ಕೆ ಒಂದು ವಿಧಾನ ಯಾವುದು, ಹೌ ವಿ ಹ್ಯಾವ್ ಟು ಡೂ ಇಟ್, ವಾಟ್ ಕೈಂಡ್ ಆಫ್ ಅಪ್ರೋಚ್. ಈ ತಿಳುವಳಿಕೆ ಮುಖ್ಯವಾಗಿರುವುದು, ನಮ್ಮ ಹೃದಯ ಗುಹೆ ಒಳಗೆ ಪರಮಾತ್ಮನ ರೂಪ ನೆಲೆಸಿದೆ ಅನ್ನುವ ತಿಳುವಳಿಕೆ ಅತ್ಯಂತ ಅವಶ್ಯಕವಾಗಿದೆ ಅನ್ನೋದನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಅದು ಇಲ್ಲದೆ ನೀವು ಏನು ಮಾಡಿದ್ರು ಕೂಡ, ಎಷ್ಟೆಷ್ಟು ಸುಕರ್ಮಗಳು ದುಷ್ಕರ್ಮಗಳು ಯಾವುದು ಮಾಡಿದ್ರು ಕೂಡ ಅದು ನಮಗೆ ಬಂಧನಕ್ಕೆ, ಮೋರ್ ಅಂಡ್ ಮೋರ್ ಬಾಂಡಿಂಗ್ಸ್ ಅವು ನಮಗೆ ಇನ್ನೂ 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 ಕಟ್ಟಾಕತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ದಟ್ ಈಸ್ ದ ಮೇನ್ ಮೆಸೇಜ್ ಹಿಯರ್. ಗೃಹ ಕುಟುಂಬ ಧನಾದಿಗಳ ಸನ್ನಹಗಳುಳ್ಳವರಾಗಿ ವಿಹಿತಾವಿಹಿತ ಧರ್ಮ ಸುಕರ್ಮಗಳ ತಿಳಿಯದಲೆ ನಿತ್ಯದಲ್ಲಿ ಅಹರ ಮೈಥುನ ನಿದ್ರಗೆ ಒಳಗಾಗಿಹರು ಸರ್ವ ಪ್ರಾಣಿಗಳು ಹೃದ್ಗುಹ ನಿವಾಸಿಯ ನರಿಯದಲೆ ಭವದೊಳಗೆ ತೊಳಲುವರು ಅಂತ ಹೇಳಿದ್ದಾರೆ. ಇದು 24ನೇ ಪದ್ಯ. ಅದಾದ ಮೇಲೆ 25th ವರ್ಸ್, 25ನೇ ಪದ್ಯ. ಜಡದ ಸಂಭವ ಖಗ ಫಣಿಪ ಕೆಂಜೆಡೆಯರಿಂದೊಡಗೂಡಿ ರಾಜಿಸು ತಡವಿ ರಾಜಿಸುತ ಅಡವಿಯೊಳಗೆ ಇಪ್ಪನು ಸದಾ ಗೋಜ ಅದಿಜನು ಎನಿಸಿ ಉಡುಪನಿಂದ ಅಭಿವೃದ್ಧಿಗಳ ತಾ ಕೊಡುತ ಪಕ್ಷಿ ಮೃಗ ಅಹಿಗಳ ಕಾರೊಡಲ ಕಾವನು ತತ್ತದ್ ಆಹ್ವಯನಾಗಿ ಜೀವರಣ. ತತ್ತದ ಆಹ್ವಯನಾಗಿ ಜೀವರಣ, ತಾಯ ಹೆಸರಿನಿಂದ ಕರೆಯಲ್ಪಡುತ್ತ ಜೀವರಣ ಜೀವರಾಶಿಗಳನ್ನು ಕಾವನು ಕಾಪಾಡುತ್ತಾನೆ. ಯಾರು ವೇರಿಯಸ್ ಫಾರ್ಮ್ಸ್ ಆಫ್ ಪರಮಾತ್ಮನ ಹೇಳ್ತಾ ಇದ್ದಾರೆ. ಪರಮಾತ್ಮನ ರೂಪಗಳು ಇನ್ನು ನಮಗೆ ನಾಮಸ್ಮರಣ ಸಂಧಿಯಲ್ಲಿ ಪರಮಾತ್ಮನ ಹೆಸರು ಗಳನ್ನು ಸುಮ್ಮನೆ ತಿಳಿಕೊಳ್ಳದೆ ಅಲ್ಲದೆ ಈ ಹೆಸರುಗಳಿಂದ ಯಾವ ಯಾವ ಕಾರ್ಯಗಳನ್ನು ಪರಮಾತ್ಮ ಹೇಗೆ ಹೇಗೆ ಎಲ್ಲೆಲ್ಲಿ ಮಾಡಿದ್ದಾನೆ ಅನ್ನುವ ತಿಳುವಳಿಕೆ ಬೇಕು. ಇವೆಲ್ಲವೂ ಕೂಡ ಇಷ್ಟು ಒಂದು ಲಿಸ್ಟ್ ನಲ್ಲಿ ನಾಮಸ್ಮರಣ ಸಂಧಿಯಲ್ಲಿ ಬರುವ ಎಲ್ಲ ಪದ್ಯಗಳಲ್ಲಿ ನಮಗೆ ಮೆಸೇಜ್, ಮೇನ್ ಮೆಸೇಜ್ ಏನಂತ ಹೇಳಿದರೆ, ಈ ಎಲ್ಲ ಪದ್ಯಗಳಲ್ಲಿ ಪರಮಾತ್ಮನ ನಾಮ ಸ್ಮರಣೆ ಮಾಡುವಾಗ ನಾವು ಪರಮಾತ್ಮನ ರೂಪಗಳನ್ನು ಹೇಗೆ ಧ್ಯಾನ ಮಾಡಬೇಕು. ಎಲ್ಲರೂ ಒಂದು ಪ್ರಶ್ನೆ, ಪರಮಾತ್ಮನ ಧ್ಯಾನ ಮಾಡ್ಬೇಕಂತಾರೆ, ಹೇಗೆ ಧ್ಯಾನ ಮಾಡಬೇಕು, ಅವನು ಕೂತ್ಕೊಂಡಾಗ ಮಾಡ್ಬೇಕಾ, ನಿಂತಾಗ ಮಾಡ್ಬೇಕಾ, ಅವನು ಹೇಗೆ ಧ್ಯಾನ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಈ ಪ್ರಶ್ನೆಗಳಕ್ಕೆ ಬ್ರಾಡ್ ಸಮಾಧಾನ ಅಂತ ಹೇಳಿದರೆ, ಪರಮಾತ್ಮನ ಈ ಕ್ರಿಯೆಗಳನ್ನು ಇದೆಲ್ಲ ಮಾಡ್ತಾ ಇದ್ದಾನೆ ಪರಮಾತ್ಮ ಅನ್ನುವ ವಿಷಯವನ್ನು ಧ್ಯಾನ ಮಾಡಿದರೆ ನಮಗೆ ಇಟ್ ಗಿವ್ಸ್ ಇವನ್ ಎ ಬೆಟರ್ ಫೀಲಿಂಗ್. ಅಂದ್ರೆ ಪರಮಾತ್ಮ ಇಷ್ಟು ಒಂದು ಅನೇಕ ಅನೇಕ ಅನಂತ ಕಾರ್ಯಗಳನ್ನು ಸೃಷ್ಟಿಯಲ್ಲಿ ಹೇಗೆ ಮಾಡ್ತಾ ಇದ್ದಾನೆ ಅನ್ನುವ ತಿಳುವಳಿಕೆ ನಮಗೆ ಆನಂದವನ್ನು ಕೊಡುತ್ತೆ. ಅದು ಒಂದು ಧ್ಯಾನ ಮಾಡಲಿಕ್ಕೂ ಒಂದು ವಿಷಯವನ್ನು ಕೊಡುತ್ತೆ. ಸೊ ಇಲ್ಲಿ ಜಡದ ಸಂಭವ, ಜಡಜ ಅಂತ ಹೇಳಿದ್ರೆ ಜಡ ಜಲ ಎರಡು ಒಂದೇ, ಲಡಯೋರ ಭೇದ ಅಂತ ಹೇಳಿದಂತೆ, ಜಲ ಅಂದ್ರೆ ನೀರು, ಜಡ ಅಂದ್ರೆ ಜಡವಾದ ಜಲ. ಸೊ ಈ ಜಡಜ ಅಂದ್ರೆ ಜಲಜ ಅಂದ್ರೆ ತಾಮ್ರ ಹೂವು ಕಮಲ ಪುಷ್ಪ, ಅದರಲ್ಲಿ ಸಂಭವ ಹುಟ್ಟಿದವನು ಅಂದ್ರೆ ಕಮಲೋದ್ಭವ ಅಂದ್ರೆ ಪದ್ಮ ಜ, ಪದ್ಮದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರಿಗೆ ಜಡದ ಸಂಭವ ಕಮಲ ಸಂಭವ ಅಂತ ಹೇಳ್ತಾರೆ. ಸೊ ಕಮಲ ಸಂಭವನಾದ ಜಡ ಸಂಭವನಾದ ಬ್ರಹ್ಮದೇವರು ಖಗ ಪಣಿಪ ಕೆಂಜೆಡೆಯರಿಂದ ಒಡಗೂಡಿ, ಖಗ ಖೇ ಗಚ್ಚತಿ ಆಕಾಶದಲ್ಲಿ ಹೋಗುವಂತಹದ್ದು ಪಕ್ಷಿ, ಪಕ್ಷಿ ಶ್ರೇಷ್ಠನಾದಂತಹ ಗರುಡದೇವರು, ಖಗ ಅಂದ್ರೆ ಪಕ್ಷಿ ಶ್ರೇಷ್ಠನಾದ ಗರುಡದೇವರು. ಖಗ ಫಣಿಪ, ಫಣಿ ಫಣ ಉಳ್ಳದ್ದು ಫಣಿ, ಫಣಿ ಅಂದ್ರೆ ಸರ್ಪಗಳು, ಪ ಅಂದ್ರೆ ಸರ್ಪಗಳನ್ನು ಪಾಲನೆ ಮಾಡುವವನು, ಫಣಿಪ ಅಂದ್ರೆ ಸರ್ಪಪತಿ ಸರ್ಪರಾಜನಾದ ಶೇಷದೇವರು, ಫಣಿಪ ಅಂದ್ರೆ ಶೇಷದೇವರು. ಕೆಂಜೆಡೆಯ ಕೆಂಪಾದ ಜಡೆ ಉಳ್ಳವನು, ಕೆಂಜೆಡೆಯ ಕೆಂಪು ಜಡೆ ಅಂದ್ರೆ ರಕ್ತವರ್ಣ, ಕೆಂಪು ಅಂದ್ರೆ ರಕ್ತವರ್ಣ, ರೆಡ್ ಕಲರ್ ಕೆಂಪು ಜಡೆ. ರುದ್ರದೇವರಿಗೆ ಕೆಂಪು ಜಡೆ ಅಂತ ಹೇಳಿದ್ರೆ ಯಾಕೆ ರುದ್ರದೇವರು ಕೆಂಪು ಜಡೆ ಇದೆ ಅಂತ ಹೇಳಿ ಪ್ರಶ್ನೆ ಬಹಳ. ಸೊ ಕೆಂಜೆಡೆ ಅವನು ಯಾವಾಗಲೂ ಸ್ಮಶಾನವಾಸಿಯಾಗಿದೆ ಇರುವಂತಹ ರುದ್ರದೇವರು ತಾವು ಯಾವ ವೈರಾಗ್ಯದಿಂದ ಯಾವಾಗಲೂ ತಪಸ್ಸನ್ನು ಮಾಡ್ತಾ ತಾರಕ ಜಪವನ್ನು ಮಾಡ್ತಾ ಇರ್ತಾರೆ. ಸೊ ಈ ವಿಧವಾಗಿ ತಾವು ಜಡೆಗಳನ್ನು ಕಟ್ಟಿ ಹಾಕೊಂಡು ನಿತ್ಯ ಜಪ ಮಾಡುವಾಗ ಅವೆಲ್ಲವೂ ಕೂಡ ಆ ವಿಧವಾಗಿ ತಾವು ಕೆಂಪು ವರ್ಣದಿಂದ ಕೂಡಿಕೊಂಡಿರುತ್ತೆ ಅಂತ ಹೇಳಿ. ಸೊ ಇದು ರುದ್ರದೇವರಿಗಿರುವ ಜಡೆಯ ವರ್ಣನೆ. ಸೊ ಈ ವಿಧವಾಗಿ ಕೆಂಪು ಜಡೆಗಳಿರುವಂತಹ ಆ ರುದ್ರದೇವರ ಅವರಿಂದ ಒಡಗೂಡಿ ಅವರೆಲ್ಲರಿಂದನೂ ಕೂಡಿದವನಾಗಿ ಈ ದೇವತೆಗಳ ಸಹಿತನಾಗಿ ರಾಜಿಸುತ ಪ್ರಕಾಶಮಾನವಾಗಿದ್ದಾನೆ ಪರಮಾತ್ಮ. ಸೊ ಜಡದ ಸಂಭವ ಖಗ ಪಣಿಪ ಕೆಂಜೆಡೆಯರಿಂದ ಒಡಗೂಡಿ ರಾಜಿಸುತ ಅವನು ರಾಜಿಸುತ ಪ್ರಕಾಶಮಾನವಾಗಿದ್ದಾನೆ ಪರಮಾತ್ಮ. ಎಲ್ಲಿ? ಅಡವಿಯೊಳಗೆ ಇಬ್ಬನು, ಅವನು ಅಡವಿಯೊಳಗಿದ್ದಾನೆ. ಹಾಗೆ ಗೋಜ ಅದ್ರಿಜನು ಎನಿಸಿ, ಗೋಜ ಅದ್ರಿಜ ಅಂತೇಳಿ. ಇಲ್ಲಿ ಗೋಜ ಅದ್ರಿಜ ಅಂದ್ರೆ ಏನು? ಗೋ ಅನ್ನುವ ಶಬ್ದಕ್ಕೆ ನಾನಾ ವಿಧವಾದ ಅರ್ಥಗಳಿದೆ. ಗೋ ಅಂದ್ರೆ ನೀರು ಅಂತ, ಗೋ ಅಂದ್ರೆ ಭೂಮಿ ಅಂತ, ಗೋ ಅಂದ್ರೆ ವಜ್ರಾಯುಧಕ್ಕೂ ಗೋ ಅಂತ ಕರೀತಾರೆ. ಗೋ ಅಂತ ಹೇಳಿದರೆ ಕಿರಣಗಳು, ರೇಸ್ ಆಫ್ ಲೈಟ್, ಅದಕ್ಕೆ ಗೋ ಅಂತ ಕರೀತಾರೆ. ಸೊ ಇಲ್ಲಿ ಜ ಅಂದ್ರೆ ಹುಟ್ಟಿದ್ದು, ಗೋ ಜ ಅಂತ ಹೇಳಿದರೆ ಗೋ ಅಂದ್ರೆ ಪರ್ವತ, ಪರ್ವತದಲ್ಲಿ ಹುಟ್ಟಿದಂತಹ ಅದಕ್ಕೆ ಗೋಜ ಅಂತಲೂ ಹೆಸರು. ಅಂದ್ರೆ ಗೋಜ ಅನ್ನೋ ಶಬ್ದಕ್ಕೆ ಇವೆಲ್ಲವೂ ಅರ್ಥಗಳು ಇದೆ. ಅದೇ ವಿಧವಾಗಿ ಅದ್ರಿಜ ಅಂದ್ರೆ ಪರ್ವತದಲ್ಲಿ ಹುಟ್ಟಿದವನು, ಅಂದ್ರೆ ಪರಮಾತ್ಮ ಗೋಜ ಅನ್ನುವ ಹೆಸರಿರುವ ಪರಮಾತ್ಮ ಅದ್ರಿಜನು ಅಂತಲೂ ಕರೆಯಲ್ಪಡುತ್ತಾನೆ ಅಂತೇಳಿ. ಇಲ್ಲಿ ಗೋಜ ಅಂದ್ರೆ ಪರ್ವತಗಳಲ್ಲಿ ಹುಟ್ಟಿದವನಂತ ಒಂದರ್ಥ ಇಲ್ಲ. ಗೋಜ ಅಂತ ಹೇಳಿದರೆ ಕಿರಣಗಳು, ಚಂದ್ರನ ಕಿರಣಗಳು ಅಂತ ತಕೊಂಡರೆ ಚಂದ್ರನ ಕಿರಣಗಳಿಂದ ಅಡವಿಯಲ್ಲಿ ಏನಾಗತ್ತೆ? ಔಷಧಿಗಳೆಲ್ಲ ಇರುತ್ತೆ. ಆ ಔಷಧಿಗಳೆಲ್ಲ ಕೂಡ ಆ ಚಂದ್ರನ ಕಿರಣಗಳಿಂದ ಅಭಿವೃದ್ಧಿಯನ್ನು ಹೊಂದುತ್ತೆ. ಅದಕ್ಕೆ ಗೋಜಗಳಂದ್ರೆ ಆ ಔಷಧಿಗಳು ಅದರ ಒಳಗೆ ಇದ್ದಾನೆ ಅಂಥೇಳಿ. ಈ ವಿಧವಾಗಿ ಚಂದ್ರ ಕಿರಣಗಳಿಂದ ಕೂಡಿದ್ದಾನೆ ಅಂಥೇಳಿ. ಸೊ ಗೋಜನಾಮಕ ಪರಮಾತ್ಮ ಈ ವಿಧವಾಗಿ ಅಡವಿಯಲ್ಲಿ ಗೋಜ ಅನ್ನುವ ಹೆಸರಿನಿಂದಲೂ, ಅದ್ರಿಜ ಅಡವಿಯಲ್ಲಿ ನಾನಾ ವಿಧವಾದ ಪರ್ವತಗಳಿದೆ, ಆ ಪರ್ವತಗಳಲ್ಲಿ ನಾನಾ ವಿಧವಾದ ವೃಕ್ಷಗಳು ಹುಟ್ಟುತ್ತೆ. ಸೊ ಅದ್ರಿಜ ಅಂದ್ರೆ ಪರ್ವತದಲ್ಲಿ ಹುಟ್ಟಿದಂತಹ ವೃಕ್ಷಗಳು, ಆ ವೃಕ್ಷದ ಒಳಗೂ ಅಂತರ್ಯಾಮಿಯಾಗಿದ್ದಾನೆ. ಅಂದ್ರೆ ಪರಮಾತ್ಮ ಇವೆಲ್ಲವನ್ನೂ ರಕ್ಷಣೆ ಮಾಡ್ತಾ ಇದ್ದಾನೆ. ಅಲ್ಲಿರುವ ಅಡವಿಯಲ್ಲಿರುವ ವೃಕ್ಷಗಳನ್ನು ಪರ್ವತಗಳನ್ನು ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾನೆ. ಸೊ ಈ ವಿಧವಾಗಿ ಗೋಜ ಅದ್ಯಜ ನಾಮದಿಂದ ಪರಮಾತ್ಮ ಸ್ಥಾವರ ಜಂಗಮ ಜೀವರಾಶಿಗಳನ್ನು ಅಡವಿಯಲ್ಲಿರುವ, ಅಂದ್ರೆ ಯಾರೂ ಕಾಪಾಡ್ತಾ ಇಲ್ಲ ಅನ್ನುವ ಭಾವನೆ ಇರಕೂಡದು, ಅಲ್ಲಿರುವ ಎಲ್ಲ ಜೀವರಾಶಿಗಳನ್ನು ಅವನು ಕಾಪಾಡ್ತಾ ಇದ್ದಾನೆ ಅಂಥೇಳಿ ಅಲ್ಲಲ್ಲಿದ್ದು ಆಯಾ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಸೊ ಅಡವಿಯೊಳಗೆ ಇಪ್ಪನು ಸದಾ ಗೋಜ ಅದ್ಯಜನು ಎನಿಸಿ, ಗೋಜ ಅದ್ಯಜ ಅನ್ನುವ ಹೆಸರಿನಿಂದ ಅಡವಿಯೊಳಗೆ ಪರಮಾತ್ಮ ಈ ಮುಂಚೆ ಇವರೆಲ್ಲರನ್ನು ಹೇಳಿದ್ದಾರೆ. ಬ್ರಹ್ಮದೇವರು, ಅದೇ ವಿಧವಾಗಿ ಗರುಡ, ಶೇಷ, ರುದ್ರ ಇವರನ್ನು ಹೇಳಿದ್ದಾರೆ. ಅಂದ್ರೆ ಅವರೆಲ್ಲರೂ ಕೂಡ ಆ ಅಲ್ಲೆಲ್ಲ ಕಡೆಯನ್ನು ಪರಮಾತ್ಮನ ಸೇವೆ ಮಾಡ್ತಾ, ಪರಮಾತ್ಮ ಕೊಟ್ಟಂತಹ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಅವರು ಕೂಡ ಅಲ್ಲಿ ಪರಮಾತ್ಮನ ಜೊತೆಯಲ್ಲಿದ್ದಾರೆ. ಇದು ಪರಮಾತ್ಮ ಅವರ ಅಂತರ್ಯಾಮಿಯಾಗಿದ್ದು ತಾನು ಅಷ್ಟೇ ಅಲ್ಲದೆ ಆ ಎಲ್ಲ ಅಧಿಷ್ಠಾನಗಳಲ್ಲಿಯೂ ತಾನಿದ್ದು ಅನೇಕ ವಿಧವಾದ ಅನಂತ ಅನಂತ ಕಾರ್ಯಗಳನ್ನು ಪರಮಾತ್ಮ ಮಾಡ್ತಾ ಇರ್ತಾನೆ, ಅವರೆಲ್ಲರನ್ನೂ ರಕ್ಷಣೆ ಮಾಡ್ತಾ ಇರ್ತಾನೆ ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ. ಈ ವಿಧವಾಗಿ ಅಲ್ಲಲ್ಲಿ ಅಡವಿಯೊಳಗೆ ಇಪ್ಪನು ಸದಾ ಗೋಜ ಅದ್ಯಜನು ಎನಿಸಿ, ಅಷ್ಟೇ ಅಲ್ಲದೆ ಉಡುಪನಿಂದ ಅಭಿವೃದ್ಧಿಗಳ ತಾಕೊಳುತ್ತ ಪಕ್ಷಿ ಮೃಗ ಅಹಿಗಳ ಕಾರೊಡಲ ಕಾವನು ತತ್ತದಾಹ್ವಯನಾಗಿ ಜೀವರಣ ಅಂತೇಳಿ. ಉಡುಪ ಅಂತ ಹೇಳಿದ್ರೆ ಉಡು ಅಂದ್ರೆ ನಕ್ಷತ್ರ, ಪಾಲನೆ ಮಾಡೋದು, ನಕ್ಷತ್ರಗಳನ್ನು ಪಾಲನೆ ಮಾಡುವಂತಹ ರೂಪ, ಚಂದ್ರಾಂತರ್ಗತ. ಸೊ ಉಡುಪ ಅಂದ್ರೆ ಚಂದ್ರ ಅಂತ ಅರ್ಥ. ಉಡುಪನಿಂದ ಅಂದ್ರೆ ಚಂದ್ರನಿಂದ. ಸೊ ಉಡುಪನಿಂದ ಅಭಿವೃದ್ಧಿಗಳನ್ನು ಹೊಂದುತ್ತಾ, ಅಂದ್ರೆ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇರುವಂತಹ ಔಷಧಿಗಳವೆಲ್ಲ ಇದೆ, ಚೆನ್ನಾಗಿ ಸಂರಕ್ಷಣೆಯನ್ನು ತಾನು ಕೊಡ್ತಾ ಇದ್ದಾನೆ. ಅಂದ್ರೆ ತಾನು ಆ ಚಂದ್ರನ ಕಿರಣಗಳ ಒಳಗೂ ತಾನು ಅಂತರ್ಗತನಾಗಿ ಇದ್ದು ಆ ಚಂದ್ರನ ಕಿರಣಗಳ ಮೂಲಕವಾಗಿ ಎಲ್ಲರನ್ನು ಅಲ್ಲಿರುವ ಅಡವಿ ಕಾಡಿನಲ್ಲಿರುವವರನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ತಾ ಕೊಡುತ್ತ ಪಕ್ಷಿ ಮೃಗ ಅಹಿಗಳ ಕಾರೊಡಲ ಕಾವನು. ಪಕ್ಷಿಗಳು, ಬರ್ಡ್ಸ್, ಮೃಗಗಳು, ಜಂತುಗಳು, ಅಹಿ ಅಂದ್ರೆ ಸರ್ಪಗಳು, ಹಾವುಗಳು, ಅದನ್ನು ತಾನು ಕಾಪಾಡ್ತಾ ಇದ್ದಾನೆ. ಇದ್ದು ಕಾಡಿನ ಒಳಗೆ ಪರಮಾತ್ಮ ಇದ್ದಾನೆ. ಹೇಗೆ ಕಾಪಾಡ್ತಾ ಇದ್ದಾನೆ? ಕಾರೊಡಲ ಕಾವನು. ಕಾರು ಒಡಲು, ಒಡಲು ಅಂದ್ರೆ ಶರೀರ, ಕಾರು ಒಡಲು ಅಂದ್ರೆ ಕಪ್ಪು ಬಣ್ಣ, ಅಂದ್ರೆ ಕೃಷ್ಣ ನಾಮಕ ಪರಮಾತ್ಮ ಹೇಳ್ತಾ ಇದ್ದಾರೆ. ಕಾರೊಡಲ ಅಂದ್ರೆ ಶ್ಯಾಮಲವರ್ಣನಾದ ಆ ಪರಮಾತ್ಮ ಅಲ್ಲಿ ಕಾವನು ಕಾಪಾಡ್ತಾ ಇದ್ದಾನೆ. ದತ್ತದ ಆಹ್ವಯನಾಗಿ ಜೀವರಣ, ಆಯಾ ಹೆಸರಿನಿಂದ ಕರೆಯಲ್ಪಡುತ್ತಾ ಇವರೆಲ್ಲರನ್ನೂ ತಾನು ಕಾಪಾಡ್ತಾ ಇದ್ದಾನೆ. ಅಂದ್ರೆ ಪರಮಾತ್ಮನ ರಕ್ಷಣಾ ಕಾರ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ಇವತ್ತಿಂದ ನಿಲ್ಲಿಸೋಣ. ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೆ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸೇಂದ್ರಿಯ ಇರುವ ಬುದ್ಧಿಯಾತ್ಮನಾವ ಅನಸಲ್ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.